ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಹಾಗಾದರೆ ಪ್ರಿಯರೇ, ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಧ್ಯಾನಿಸುವ ಮುನ್ನ ಒಂದು ಸುಂದರವಾದ ಹಾಡನ್ನು ಕೇಳೋಣ.
ಮನಿಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ಕರುಣಾಮಯನು, ಆರೋಗ್ಯದಾಯಕನೂ ಆಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತವೆ. ಕರ್ತನೆ, ನೀನು ನಮ್ಮನ್ನು ಏಸು ಕ್ರಿಸ್ತನಲ್ಲಿ ಎಷ್ಟೋ ಪ್ರೀತಿ ಮಾಡಿ ಅನುದಿನವೂ ನಮ್ಮನ್ನು ಸಾಕಿ ಸಲಹುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ಕರ್ತನೆ, ಈ ದಿನ ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಸೇವೆ ಮಾಡುವ ಎಲ್ಲ ವೈದ್ಯರನ್ನು, ದಾದಿಯರನ್ನು ಹಾಗೂ ಎಲ್ಲ ಸೇವಾ ಸಿಬ್ಬಂದಿ ವರ್ಗದವರನ್ನು ಹಾಗೂ ಅವರವರ ಕುಟುಂಬಗಳನ್ನು ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಅವರು ಮಾಡುವ ಸೇವೆಯನ್ನು ಆಶೀರ್ವದಿಸು. ಅವರು ಮಾಡುವ ಸೇವೆಯ ಮೂಲಕ ಅನೇಕರು ನಿನ್ನ ದೈವಿಕವಾದಂಥ ಪ್ರೀತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡು. ಕರ್ತನೆ, ನಾವೆಲ್ಲರೂ ನಿನ್ನ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಿ ಅದಕ್ಕೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧರ್ಮೋಪದೇಶ ಕಾಂಡ ಪುಸ್ತಕದ ಪೀಠಿಕ ಭಾಗ ಹಾಗೂ ಅದರ ಮೊದಲನೆಯ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಬರೆದವನು ಮೋಶೆಯ ಆಗಿರುತ್ತಾನೆ. ಬರೆದ ಕಾಲ ಕ್ರಿಸ್ತಪೂರ್ವ 1645 ಹಾಗೂ ಬರದ ಸ್ಥಳದ ಕುರಿತು ಓದುವಾಗ ಅದು ಮೋವಾಬಿನ ಬಯಲು ಎಂದು ತಿಳಿದುಬರುತ್ತದೆ. ಇಸ್ರಾಯೇಲರು ಕಾನಾನನ್ನು ಪ್ರವೇಶಿಸುವುದಕ್ಕೆ ಮೊದಲು ಮೋಶೆ ಮಾಡಿದಂಥ 3 ದೊಡ್ಡ ಉಪದೇಶಗಳು ಇದರಲ್ಲಿ ಬರೆದಿರುವುದರಿಂದ ಈ ಗ್ರಂಥಕ್ಕೆ ಧರ್ಮೋಪದೇಶ ಕಾಂಡ ಎಂದು ಹೆಸರು ಬಂದಿತು. ಮೋಶೆ ಅರಣ್ಯ ಪ್ರಯಾಣದ ಮುಖ್ಯ ಸಂಗತಿಗಳನ್ನು ಇಸ್ರಾಯೇಲರಿಗೆ ಜ್ಞಾಪಕಪಡಿಸಿದ್ದು ಕಾನಾನ್ಯರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಇಸ್ರಾಯೇಲರ ಮೊದಲನೆಯ ಪ್ರಯತ್ನವು ಅವಿಧೇಯತ್ವದ ಕಾರಣದಿಂದ ನಿಷ್ಫಲವಾದದ್ದು. ಇಸ್ರಾಯೇಲರು ಅಮೋರಿಯರ ಕುರಿತು ಭಯಪಟ್ಟುಕೊಂಡದ್ದು, ಅವರನ್ನು ಮೋಶೆ ಬಲಪಡಿಸಿದ್ದು, ಯೆಹೋಶುವ ಮತ್ತು ಕಾಲೇಬರು ಮಾತ್ರ ಕಾನಾನನ್ನು ಸೇರುತ್ತಾರೆ ಎಂದು ಹೇಳಿದ್ದು. ಅದಕ್ಕೆ ಇಸ್ರಾಯೇಲರು ನಾವು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದೇವೆ ಎಂದು ಹೇಳಿದ್ದು. ಮೋಶೆಯು ಅವರಿಗೆ ಅಮೋರಿಯರು ನಿಮಗೆ ವಿರೋಧವಾಗಿ ಹೊರಟು ಜೇನು ಹುಳುಗಳಂತೆ ನಿಮ್ಮನ್ನು ಮುತ್ತಿಕೊಂಡು ಸೆಯೀರಿನಲ್ಲಿ ಹೋರ್ಮದವರೆಗೂ ಬೆನ್ನಟ್ಟಿ ಸಂಹರಿಸಿದರು. ನೀವು ಹಿಂದಿರುಗಿ ಬಂದು ಯೆಹೋವನ ಮುಂದೆ ಗೋಳಾಡಿದಾಗ ಆತನು ನಿಮ್ಮ ಮೊರೆಯನ್ನು ಕೇಳಲಿಲ್ಲ, ರಕ್ಷಿಸಲೂ ಇಲ್ಲ. ಆಮೇಲೆ ನೀವು ಕಾದೇಶಿನಲ್ಲಿ ಬಹುಕಾಲ ವಾಸವಾಗಿದ್ದರೆ ಎಂದು ಹೇಳಿದನೆಂಬ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದ ಎಲ್ಲ ಹಂತಗಳಲ್ಲಿ ದೇವರಾತ್ಮ ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಧರ್ಮೋಪದೇಶ ಕಂಡ ಪುಸ್ತಕದ 2 ಮತ್ತು 3 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು ಇಸ್ರಾಯೇಲರು ಏದೋಮ್ ಮೋವಾಬ್ಯರ ದೇಶಗಳನ್ನು ದಾಟಿ ಸಿಹೋನನ ಮತ್ತು ಓಗನ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡದ್ದು, ಕಾನಾನ್ಯರ ದೇಶವನ್ನು ಜಯಿಸುವುದಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡಿಕೊಂಡದ್ದು ಎಂಬುದಾಗಿ. ಧರ್ಮೋಪದೇಶ ಕಾಂಡ ಪುಸ್ತಕದ 2 ಅಧ್ಯಾಯ ಪ್ರಾರಂಭದ 7 ವಚನಗಳನ್ನು ಓದುವಾಗ, ಆಗ ಯೆಹೋವನು ನನಗೆ ಆಜ್ಞಾಪಿಸಿದಂತೆ ನಾವು ಹಿಂದಿರುಗಿ ಅರಣ್ಯಕ್ಕೆ ಹೊರಟು ಕೆಂಪು ಸಮುದ್ರದ ಮಾರ್ಗದಲ್ಲಿ ನಡೆದು ಅನೇಕ ದಿನಗಳು ಸಯೀರ್ ಬೆಟ್ಟದ ಸೀಮೆಯನ್ನು ಸುತ್ತುತ್ತಿದ್ದೆವು. ಆಮೇಲೆ ಯೆಹೋವನು ನನಗೆ, ನೀವು ಈ ಬೆಟ್ಟದ ಸೀಮೆಯನ್ನು ಸುತ್ತಿದ್ದು ಸಾಕು, ಉತ್ತರ ದಿಕ್ಕಿಗೆ ತಿರುಗಿಕೊಳ್ಳಿರಿ ಮತ್ತು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಸಯೀರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸಾವನ ವಂಶದವರ ದೇಶವನ್ನು ದಾಟುವುದಕ್ಕಿದ್ದೀರಷ್ಟೇ, ಅವರು ನಿಮಗೆ ಅಂಜುವರು. ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ ಬಹಳ ಜಾಗರೂಕತೆಯಿಂದ ಇರಬೇಕು. ನಾನು ಸಯೀರ್ ಬೆಟ್ಟದ ಸೀಮೆಯನ್ನು ಏಸಾವಿಯವರಿಗೆ ಸ್ವದೇಶವಾಗ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ಕೊಡುವುದಿಲ್ಲ. ನೀವು ಅಲ್ಲಿ ರೊಕ್ಕ ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಂಡು ತಿನ್ನಬೇಕು, ನೀರನ್ನು ಕೊಂಡುಕೊಂಡು ಕುಡಿಯಬೇಕು. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದನಲ್ಲ, ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇಲ್ಲಿ ದೇವರು ತನ್ನ ಜನರಾದ ಇಸ್ರಾಯೇಲರ ಸಂಗಡ ಬಹಳ ಸ್ಪಷ್ಟವಾಗಿ ವರ್ತಿಸುತ್ತಿರುವುದನ್ನು ನಾವು ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಇಸ್ರಾಯೇಲರಿಗೆ ತಾವು ಎಲ್ಲಿಗೆ ಹೋಗಬೇಕು ಎಂಬ ವಿಷಯ ತಿಳಿದಿಲ್ಲ. ಸೈಯರ್ ಬೆಟ್ಟದ ಸೀಮೆಯನ್ನು ಸುತ್ತುತ್ತಾ ಇದ್ದಾರೆ. ಪ್ರಿಯರೇ, ಅನೇಕರ ಸ್ಥಿತಿಯು ಹಾಗೇ ಇರುತ್ತದಲ್ಲವೇ? ಗೊತ್ತು ಗುರಿ ಇಲ್ಲದೆ ತಿರುಗಾಡುವವರು ನಾವು ಕಂಡಿರಬಹುದು. ಇಲ್ಲಿ ಒಂದು ಆತ್ಮಿಕ ಪಾಠವನ್ನು ದೇವರು ನಮಗೆ ಕಲಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯದಲ್ಲಿ ಏಸಾವನು ಸೇಯರ್ನಲ್ಲಿಯೂ ಅವನು ಮುಂಚೆ ಏದೋಮಿನಲ್ಲಿ ಇದ್ದನು. ಏಸಾವನು ಇದ್ದಂತಹ ದೇಶವನ್ನು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೆಂದು ದೇವರು ಇಸ್ರಾಯೇಲರಿಗೆ ಹೇಳುತ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ರಿಂದ 28ನೇ ವಚನಗಳನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಯುದ್ಧ ಮಾಡುವುದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಒಂದು ದೇಶದ ಮೇರೆಯನ್ನು ಮೀರುವಂಥದ್ದೇ ಆಗಿದೆ. ದೇವರು ತಾನು ವಾಗ್ದಾನ ಮಾಡಿದ ಹಾಗೆ ನಡೆದುಕೊಳ್ಳುತ್ತಾ ಬಂದಿದ್ದಾನೆ. ಪ್ರಿಯ ಬಾನುಲಿ ಬಂಧುಗಳೇ, ಇಸ್ರಾಯೇಲರ ಅವರ 40 ವರ್ಷದ ಪ್ರಯಾಣದ ಸ್ಥಿತಿಗತಿಗಳನ್ನು, ಬಾಧೆಗಳನ್ನು ಹಾಗೂ ಅವರ ಕಷ್ಟಗಳನ್ನು ದೇವರು ಅರಿತಿದ್ದನು. ಯಾಕೆಂದರೆ ಆತನು ಅವರೊಂದಿಗೆ ಸದಾ ಇದ್ದುಕೊಂಡು ನಡೆಸಿದನಲ್ಲವೇ. ಆದುದರಿಂದ ಕೀರ್ತನೆಗಾರನು 23ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು ಎಂಬುದಾಗಿ. ಹೌದು ಪ್ರಿಯರೇ, ಮೋಶೆಯು ದೇವರ ಕುರಿತು ಹೀಗೆಯೇ ಹೇಳಿದನು. ಯಾಕೆಂದರೆ ಅವನು ತನ್ನ ಅನುಭವದಲ್ಲಿ ದೇವರು ಯಾರು ಎಂಬುದಾಗಿ ಚೆನ್ನಾಗಿ ತಿಳಿದುಕೊಂಡಿದ್ದನು. ಅದೇ ರೀತಿಯಲ್ಲಿ ಆತನು ನಮ್ಮನ್ನು ಸದಾ ಕೈಹಿಡಿದು ನಡೆಸುತ್ತಾ ಬಂದಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನ ವಾಗ್ದಾನಗಳು ಬದಲಾಗಲಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಧರ್ಮೋಪದೇಶ ಕಾಂಡ ಪುಸ್ತಕ 2ನೇ ಅಧ್ಯಾಯ 9 ಮತ್ತು 19ನೇ ವಚನಗಳನ್ನು ಓದುವಾಗ, ಆಗ ಯೆಹೋವನು ನನಗೆ, ನೀವು ಮೋವಾಬ್ಯರಿಗೆ ವೈರಿಗಳಾಗಿ ನಡೆದು ಅವರೊಡನೆ ಯುದ್ಧ ಮಾಡಬಾರದು. ಲೋಟನ ವಂಶದವರಾದ ಅವರಿಗೆ ನಾನು ಆರ್ ಎಂಬ ಪ್ರದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಕೊಡುವುದಿಲ್ಲ. ನೀವು ಎದ್ದು ಚೆರೆದ್ ಹಳ್ಳವನ್ನು ದಾಟಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿಯೂ, ಮುಂದೆ ನೀವು ಅಮೋನಿಯರ ಹತ್ತಿರಕ್ಕೆ ಬರುವಾಗ ಅವರಿಗೆ ವೈರಿಗಳಾಗಿ ನಡೆದು ಯುದ್ಧ ಮಾಡಬೇಡಿರಿ. ನಾನು ಆ ದೇಶವನ್ನು ಲೋಟನ ವಂಶದವರಾದ ಅಮ್ಮೋನಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿರುವುದರಿಂದ ನಿಮಗೆ ಅದರಲ್ಲಿ ಎಷ್ಟು ಭಾಗವನ್ನಾದರೂ ಕೊಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಮುಂದೆ ಇಸ್ರಾಯೇಲರು ತಮ್ಮ ಪ್ರಯಾಣದಲ್ಲಿ ದೈತ್ಯಾಕಾರದ ವ್ಯಕ್ತಿಗಳನ್ನು ಕಾಣಲಿದ್ದಾರೆ. ಆದುದರಿಂದ ದೇವರು ಅವರನ್ನು ಬಲಪಡಿಸುತ್ತಾ ಇದ್ದಾನೆ. ಹೌದು ಪ್ರಿಯರೇ, ಇಂದು ನಾವು ದೈತ್ಯಾಕಾರದಂತಿರುವ ಪಾಪದ ಕಾರ್ಯಗಳನ್ನು ಎದುರಿಸಬೇಕಾಗಿದೆ. ಅದಕ್ಕೆ ದೇವರ ಸಹಾಯ ಬೇಕಾಗಿದೆ. ಮುಂದೆ ನಾವು 24ನೇ ವಚನವನ್ನು ಓದುವಾಗ, ಈಗ ನೀವು ಹೊರಟು ಅರ್ನೋನ್ ಹಳ್ಳವನ್ನು ದಾಟಿರಿ. ಅಮ್ಮೋರಿಯನಾಗಿರುವ ಹೆಶ್ಬೋನಿನ ಅರಸನಾದ ಸೀಹೋನನು ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದೇನೆ. ಅವನೊಡನೆ ಯುದ್ಧ ಮಾಡಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿರಿ ಎಂಬುದಾಗಿ. ಅನಾತ್ಮಿಕ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ಈಗ ಮೋವಾಬ್ಯರನ್ನು ಮತ್ತು ಅಮ್ಮಾನರನ್ನು ದಾಟಿಕೊಂಡು ಮುಂದೆ ಮುಂದೆ ಹೋಗಬೇಕಾಗಿದೆ. ಪ್ರಿಯರೇ, ಅವರು ತಮ್ಮ ದೇಶವನ್ನು ಆಹಾರಕ್ಕಾಗಿಯೂ ಮತ್ತು ನೀರಿಗಾಗಿ ಮಾರಿಬಿಟ್ಟಿದ್ದಾರೆ. ಇಲ್ಲಿ ಮೋಶೆಯು ಇಸ್ರಾಯೇಲರಿಗೆ ತಾವು ಮುಂದೆ ಅರಸನಾದ ಸೀಹೋನನೊಂದಿಗೆ ಸಂಧಾನ ಮಾಡಿಕೊಳ್ಳಲು ಸಿದ್ಧ ಮಾಡುತ್ತಾ ಇದ್ದಾನೆ. 26ರಿಂದ 29ನೇ ವಚನದವರೆಗೆ ಓದುವಾಗ, ಆಗ ನಾನು ಕೆದೇಮೋತಿನ ಅರಣ್ಯದಿಂದ ಹೆಶ್ಬೋನಿನ ಅರಸನಾದ ಸೀಹೋನನ ಬಳಿಗೆ ದೂತರನ್ನು ಕಳಿಸಿ ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಬೇಕು. ನಾವು ಎಡಬಲಕ್ಕೆ ತಿರುಗದೆ ದಾರಿ ಹಿಡಿದು ನಡೆದು ಹೋಗುವೆವು. ನಿಮ್ಮಿಂದ ಕರೆಯ ತೆಗೆದುಕೊಂಡು ಆಹಾರ ಪದಾರ್ಥಗಳನ್ನು ಕುಡಿಯಲಿಕ್ಕೆ ನೀರನ್ನು ಕೊಡಿರಿ. ನಾವು ಯೋರ್ದನ್ ಹೊಳೆಯನ್ನು ದಾಟಿ ನಮ್ಮ ದೇವರಾದ ಯೆಹೋವನು ನಮಗೆ ಕೊಡುವ ದೇಶವನ್ನು ಸೇರಬೇಕೆಂದಿದ್ದೇವೆ. ಸೇಯೀರಿನಲ್ಲಿರುವ ಏಸಾವಿಯರು, ಆರು ಪ್ರದೇಶದಲ್ಲಿರುವ ಮೋಯಾಬ್ಯರು ನಮಗೆ ದಾರಿ ಕೊಟ್ಟಂತೆ ನೀನು ಕೊಡಬೇಕು. ಕಾಲ್ನಡಿಗೆಯಾಗಿ ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ನಿನ್ನ ಅಪ್ಪಣೆಯಾಗಬೇಕೇ ಹೊರತು ಬೇರೆ ಏನು ಬೇಕಿಲ್ಲವೆಂದು ವಿನಯಪೂರ್ವಕವಾದ ಮಾತುಗಳಿಂದ ಹೇಳಿಸಿದೆನು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಅರಸನಾದ ಸೀಹೋನನು ಇಸ್ರಾಯೇಲರ ಕೋರಿಕೆಯನ್ನು ಮನ್ನಿಸದೆ ಅವರ ಮೇಲೆ ಯುದ್ಧಕ್ಕೆ ಸಿದ್ಧನಾದನು. ಮುಂದೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 2:30-32 ಓದುವಾಗ, ಆದರೆ ಯೆಹೋವನು ಅವನಿಗೆ ಮೂರ್ಖ ಬುದ್ಧಿಯನ್ನು ಕೊಟ್ಟು ಹಟವನ್ನು ಹುಟ್ಟಿಸಿದ್ದರಿಂದ ಅವನು ಸಮ್ಮತಿಸಲಿಲ್ಲ. ಅವನು ನಿಮ್ಮಿಂದ ಸೋತು ಹೋಗಬೇಕೆಂದೇ ನಿಮ್ಮ ದೇವರಾದ ಯೆಹೋವನ ಸಂಕಲ್ಪ, ಅದು ಈಗಾಗಲೇ ನೆರವೇರಿತಲ್ಲ. ತರುವಾಯ ಯೆಹೋವನು ನನಗೆ, ಈಗ ನಾನು ಸೀಹೋನನನ್ನು ಅವನ ದೇಶವನ್ನು ನಿಮಗೆ ವಶಪಡಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ, ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿರಿ ಎಂದು ಹೇಳಿದನು. ಸೀಹೋನನು ತನ್ನ ಜನರೆಲ್ಲರ ಸಮೇತ ನಮ್ಮೊಡನೆ ಯುದ್ಧ ಮಾಡುವುದಕ್ಕೆ ಯಹಚ್ಚಿಗೆ ಹೊರಟು ಬರಲಾಗಿ, ನಮ್ಮ ದೇವರಾದ ಯೆಹೋವನು ಅವನನ್ನು ನಮ್ಮಿಂದ ಪರಾಜಯಪಡಿಸಿದನು ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಜನರಾದ ಇಸ್ರಾಯೇಲನ್ನು ಎಲ್ಲ ಕೇಡು ಯುದ್ಧ ಅಪಾಯಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದಿದ್ದಾನೆ. ಧರ್ಮೋಪದೇಶಕಾಂಡ ಪುಸ್ತಕ 2:33-35 ಓದುವಾಗ, ನಾವು ಅವನನ್ನು ಅವನ ಮಕ್ಕಳನ್ನು ಜನರೆಲ್ಲರನ್ನು ಸಂಹರಿಸಿದೆವು. ಆ ಕಾಲದಲ್ಲಿ ನಾವು ಅವನ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ನಿಶೇಷವಾಗಿ ಹತ ಮಾಡಿದೆವು. ಒಬ್ಬನನ್ನು ಉಳಿಸಲಿಲ್ಲ, ಪಶುಗಳನ್ನು ಮಾತ್ರ ಉಳಿಸಿ ನಮ್ಮ ಸ್ವಂತಕ್ಕಾಗಿ ತೆಗೆದುಕೊಂಡು ಊರುಗಳನ್ನು ಸೂರೆ ಮಾಡಿಬಿಟ್ಟೆವು ಎಂಬುದಾಗಿ. ಪ್ರಿಯರೇ, ಒಂದು ಕಾಲದಲ್ಲಿ ಮೋವ್ಯಾಭ್ಯರ ದೇಶವಾಗಿದ್ದ ಅದನ್ನು ಈಗ ಇಸ್ರಾಯೇಲರಿಗೆ ಅದನ್ನು ವಶ ಮಾಡಿಕೊಳ್ಳಲು ದೇವರು ಹೇಳುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಎಲ್ಲ ಬಾಧೆಗಳನ್ನು ಸಂಕಟಗಳನ್ನು ಎದುರಿಸಿ ಧೈರ್ಯದಿಂದ ಮುಂದೆ ಬಂದೆ ಸಾಗಲು ನಮ್ಮನ್ನು ಪ್ರೇರೇಪಿಸಿ ಬಲಪಡಿಸುತ್ತಾ ಇದ್ದಾನೆ. ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 2 ಮುಕ್ತಾಯವಾಯಿತು. ಮುಂದೆ ನಾವು 3 ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಒಟ್ಟು 29 ವಾಚನಗಳಿವೆ. ಪ್ರಿಯರೇ, ಇಸ್ರಾಯೇಲರು ಏದೋಮ್ ಮೋವ್ಯಾಭರ ದೇಶಗಳನ್ನು ದಾಟಿ ಸೀಹೋನನ ಮತ್ತು ಓಗ್ನ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ವಿಷಯ ಮುಂದುವರಿಯುತ್ತದೆ. 3 ಪ್ರಾರಂಭದ 2 ವಚನಗಳನ್ನು ಓದುವಾಗ, ತರುವಾಯ ನಾವು ಹಿಂತಿರುಗಿ ಬಾಷಾನಿನ ಮಾರ್ಗವನ್ನು ಹಿಡಿದು ಅತ್ತಿ ಹೋಗಲಾಗಿ ಬಾಷಾನಿನ ಅರಸನಾದ ಓಗನು ತನ್ನ ಜನರೆಲ್ಲರ ಸಮೇತ ನಮಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಎದ್ರೈಯೂರಿಗೆ ಹೊರಟು ಬಂದನು. ಆಗ ಯೆಹೋವನು ನನಗೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನು ಅವನ ಸಮಸ್ತ ಜನರನ್ನು ದೇಶವನ್ನು ನಿನ್ನ ಕೈವಶ ಮಾಡಿದ್ದೇನೆ. ನೀನು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸೀಹೋನನಿಗೆ ಮಾಡಿದ ಪ್ರಕಾರವೇ ಇವನಿಗೂ ಮಾಡಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ. ಹೌದು ಪ್ರಿಯರೇ, ತನ್ನ ಜನರಾದ ಇಸ್ರಾಯೇಲರನ್ನು ಆತನು ಮತ್ತೆ ಬಲಪಡಿಸುತ್ತಾ ಇದ್ದಾನೆ. ಮುಂದೆ ನಾವು 3 ವಚನವನ್ನು ಓದುವಾಗ, ಬಾಷಾನಿನ ಅರಸನಾದ ಓಗನು ಅವನ ಜನರೆಲ್ಲರೂ ನಮ್ಮಿಂದ ಸೋತು ಹೋಗುವಂತೆ ನಮ್ಮ ದೇವರಾದ ಯೆಹೋವನು ಮಾಡಲಾಗಿ ಅವರಲ್ಲಿ ಒಬ್ಬರಾದರೂ ಉಳಿಯದಂತೆ ಅವರನ್ನು ಹತ ಮಾಡಿದೆವು ಎಂಬುದಾಗಿ. ಪ್ರಿಯರೇ, ಓಗನು ಬಾಷಾನಿನ ಅರಸನು. ಅವನು ದೈತ್ಯಾಕಾರದ ವ್ಯಕ್ತಿಯಾಗಿದ್ದನು. ಅವನ ರಾಜ್ಯವು ಬಹಳ ವಿಸ್ತಾರವಾಗಿತ್ತು. 4-7 ವಚನದವರೆಗೆ ಓದುವಾಗ, ಆ ಕಾಲದಲ್ಲಿ ನಾವು ಅವನ ಎಲ್ಲ ಪಟ್ಟಣಗಳನ್ನು ಜಯಿಸಿದೆವು. ನಾವು ಜಯಿಸದ ಕೋಟೆ ಒಂದು ಇರಲಿಲ್ಲ. ಬಾಷಾನಿನಲ್ಲಿರುವ ಓಗನ ರಾಜ್ಯದಲ್ಲಿ, ಅಂದರೆ ಅರ್ಗೊಬ್ ಎಂಬ ಸಮಸ್ತ ಪ್ರದೇಶದಲ್ಲಿ 60 ಪಟ್ಟಣಗಳನ್ನು ತೆಗೆದುಕೊಂಡೆವು. ಅವುಗಳೆಲ್ಲ ಎತ್ತರವಾದ ಪೌಳಿ ಗೋಡೆಗಳಿಂದಲೂ ಕದಗಳಿಂದಲೂ ಅಗುಳಿಗಳಿಂದಲೂ ಭದ್ರ ಮಾಡಲ್ಪಟ್ಟ ಪಟ್ಟಣಗಳಿವೆ. ಅವುಗಳಲ್ಲದೆ ಹಳ್ಳಿ ಹಳ್ಳಿಗಳು ಬಹಳ ಇದ್ದವು. ನಾವು ಹೆಷ್ಬೋನಿನ ಅರಸನಾದ ಸಿಹೋನನ ಪಟ್ಟಣಗಳಿಗೆ ಮಾಡಿದಂತೆ ಇವುಗಳಿಗೂ ಮಾಡಿದೆವು. ಅವುಗಳಲ್ಲಿದ್ದ ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು ನಿಶೇಷವಾಗಿ ನಾಶ ಮಾಡಿದೆವು. ಪಶುಗಳನ್ನು ಮಾತ್ರ ಉಳಿಸಿ ಸ್ವಂತಕ್ಕೆ ತೆಗೆದುಕೊಂಡು ಊರುಗಳನ್ನೆಲ್ಲ ಸೂರಿ ಮಾಡಿಬಿಟ್ಟೆವು ಎಂಬುದಾಗಿ. ಪ್ರಿಯರೇ, ಇದರ ಮೂಲಕ ನಾವು ತಿಳಿಯುವುದೇನೆಂದರೆ ದೇವರ ಸಹಾಯದ ಮೂಲಕ ಇಸ್ರಾಯೇಲರು ಎಂಥ ಪರಿಸ್ಥಿತಿಯನ್ನು ಎದುರಿಸಲು ಶಕ್ತರು ಎಂಬುದಾಗಿ. ಈ ಒಂದು ಜಯವು ಅವರಿಗೆ ಒಂದು ಉತ್ತೇಜನ ಪಡಿಸುವಂಥ ಸಂಗತಿಯಾಗಿತ್ತು. 10 ಮತ್ತು 11 ವಚನಗಳನ್ನು ಓದುವಾಗ ಹೀಗೆ: ಮಿಶೋರ್ ಎಂಬ ಎತ್ತರವಾದ ಬಯಲು ಸೀಮೆಯ ಎಲ್ಲ ಪಟ್ಟಣಗಳನ್ನು, ಗಿಲ್ಯಾದ ಸೀಮೆಯನ್ನು, ಓಗನ ರಾಜ್ಯವಾದ ಸಲ್ಕಾ, ಎದ್ರೈ ಎಂಬ ಪಟ್ಟಣಗಳಿಂದ ಕೂಡಿರುವ ಬಾಷಾನ್ ಸೀಮೆಯನ್ನು ಸ್ವಾಧೀನ ಮಾಡಿಕೊಂಡೆವು. ರೆಫಾಯರೊಳಗೆ ಬಾಷಾನಿನ ಅರಸನಾದ ಓಗನೊಬ್ಬನೇ ಉಳಿದಿದ್ದನು. ಅವನ ಮಂಚ ಕಬ್ಬಿಣದು. ಅಮೋರಿಯರ ರಬ್ಬ ಎಂಬ ಪಟ್ಟಣದಲ್ಲಿ ಅದನ್ನು ಈಗಲೂ ನೋಡಬಹುದು. ಪುರುಷನ ಕೈಯಳತೆಯ ಪ್ರಕಾರ ಅದರ ಉದ್ದ 9 ಮೊಳ, ಅಗಲ 4 ಮೊಳ ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಈ ಎಲ್ಲ ಸಂಗತಿಗಳು ಎಷ್ಟು ಅದ್ಭುತವಲ್ಲವೇ? ಇದರ ಮೂಲಕ ನಾವು ತಿಳಿದುವುದೇನೆಂದರೆ ಬಾಷಾನಿನ ಅರಸನಾದ ಓಗನು ಎಷ್ಟು ಅನುಕೂಲವಾಗಿದ್ದನು ಎಂಬುದಾಗಿ. ಮುಂದೆ ನಾವು 12 ಮತ್ತು 13 ವಚನಗಳನ್ನು ಓದುವಾಗ, ಆ ಕಾಲದಲ್ಲಿ ನಾವು ಆ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡೆವು. ಅರ್ನೋನ್ ಹಳ್ಳದ ಬಳಿಯಲ್ಲಿರುವ ಆರೋ ಏರ್ ಮೊದಲುಗೊಂಡು ಗಿಲ್ಯಾದ ಸೀಮೆಯ ಮಧ್ಯದವರೆಗೂ ಇರುವ ಪ್ರದೇಶವನ್ನೆಲ್ಲ, ಅದರ ಪಟ್ಟಣಗಳು ಸಹಿತವಾಗಿ ನಾನು ರೂಬೇನರಿಗೂ ಗಾದರಿಗೂ ಕೊಟ್ಟೆನು. ಗಿಲ್ಯಾದಿನ ಮಿಕ್ಕ ಭಾಗವನ್ನು ಓಗನ ರಾಜ್ಯವಾಗಿದ್ದ ಆರ್ಗೋಬ್ ಎನ್ನಿಸಿಕೊಳ್ಳುವ ಸಮಸ್ತ ಭಾಷಾ ದೇಶವನ್ನು ಮಾನಸೆ ಕುಲದ ಅರ್ಧ ಜನರಿಗೆ ಕೊಟ್ಟೆನು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇಸ್ರಾಯೇಲರು ಗೆದ್ದುಕೊಂಡ ರಾಜ್ಯವನ್ನು ರುಬೇನ್, ಗಾದ್ ಮತ್ತು ಮನಸ್ಸೆಯ ಅರ್ಧ ಕುಲಗಳಿಗೆ ಹಂಚಲಾಯಿತು. ಇದು ಯೋರ್ಧನ್ ನದಿಯ ಪೂರ್ವ ದಿಕ್ಕಿನಲ್ಲಿದೆ. ಮುಂದೆ ನಾವು 18 ವಚನವನ್ನು ಓದುವಾಗ, ಆ ಕಾಲದಲ್ಲಿ ನಾನು ನಿಮಗೆ ನಿಮ್ಮ ದೇವರಾದ ಯೆಹೋವನು ಈ ಪ್ರದೇಶವನ್ನೇ ನಿಮಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರಾದ ಇಸ್ರಾಯೇಲರ ಮುಂದೆ ಹೊರಟು ಹೊಳೆ ದಾಟಿ ಹೋಗಬೇಕು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಮೋಶೆಯು ಇಸ್ರಾಯೇಲರನ್ನು ಎಚ್ಚರಿಸುತ್ತಾ ಇದ್ದಾನೆ. ಮುಂದೆ ಯೋರ್ಧನ್ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ನಡೆಯಲಿರುವ ಇತರ ಕುಲಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಬೇಕೆಂದು ಹೇಳುತ್ತಾ ಇದ್ದಾನೆ. 19 ಮತ್ತು 20 ವಚನಗಳನ್ನು ಓದುವಾಗ, ನಿಮಗೆ ಬಹಳ ದನ ಕುರಿಗಳುಂಟೆಂಬುದನ್ನು ನಾನು ಬಲ್ಲೆ. ನಿಮ್ಮ ದೇವರಾದ ಯೆಹೋವನು ಯೋರ್ಧನ್ ಹೊಳೆಯ ಆಚೆ ನಿಮ್ಮ ಸಹೋದರರಿಗೆ ಕೊಡುವ ದೇಶವು ಅವರಿಗೆ ಸ್ವಾಧೀನವಾಗುವವರೆಗೆ ನಿಮ್ಮ ಹೆಂಡರು ಮಕ್ಕಳು ದನ ಕುರಿಗಳು ನಾನು ನಿಮಗೆ ಕೊಟ್ಟಿರುವ ಪಟ್ಟಣಗಳಲ್ಲೇ ಇರಲಿ. ಆನಂತರ ನಿಮ್ಮಂತೆ ನಿಮ್ಮ ಸಹೋದರರಿಗೂ ಯೆಹೋವನಿಂದ ವಿಶ್ರಾಂತಿ ದೊರಕಿದಾಗ ನಿಮ್ಮಲ್ಲಿ ಪ್ರತಿಯೊಬ್ಬನು ನಾನು ಕೊಟ್ಟ ಸ್ವಾಸ್ಥ್ಯಕ್ಕೆ ತಿರುಗಿ ಬರಬಹುದೆಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರಿಯರಿಲ್ಲಿ ಮೋಶೆಯು ದೇವರೊಂದಿಗಿನ ಸಂಬಂಧದ ಕುರಿತು ಹೇಳುತ್ತಾ ಇದ್ದಾನೆ. ಮುಂದೆ ತನ್ನ ಸ್ಥಿತಿಯು ಏನಾಗುತ್ತದೆಂದು ದೇವರು ಅವನಿಗೆ ಮುಂದಾಗಿ ತಿಳಿಸಿದ್ದನು. ಧರ್ಮೋಪದೇಶ ಕಾಂಡ 3:23-26 ವಚನದವರೆಗೆ ಓದುವಾಗ, ಆ ಕಾಲದಲ್ಲಿ ನಾನು ಯೆಹೋವನಿಗೆ, ಕರ್ತನಾದ ಯೆಹೋವನೇ, ನೀನು ನಿನ್ನ ಮಹತ್ವವನ್ನು, ಭುಜಬಲವನ್ನು ನಿನ್ನ ದಾಸನಿಗೆ ತೋರಿಸಲಾರಂಭಿಸಿದಿ. ನೀನು ನಡೆಸುವ ಈ ಮದ್ ಕಾರ್ಯಗಳಿಗೆ ಸಮಾನವಾದ ಕಾರ್ಯಗಳನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಬೇರೆ ಯಾರೂ ನಡೆಸಬಲ್ಲನು? ಕರ್ತನೆ, ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಭಿನ್ನಯಿಸಿದನು. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ ಸಾಕು, ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ, ನೀನು ಯೋರ್ಧನ್ ಹೊಳೆಯನ್ನು ದಾಟಕೂಡದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಮೋಶೆಯ ಪ್ರಾರ್ಥನೆ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಒಬ್ಬ ಒಳ್ಳೆ ತಂದೆಯ ತಾಯಿಯಂತೆ ದೇವರು ನಂಬಿಗಸ್ತನಾಗಿದ್ದುಕೊಂಡು ಅವರನ್ನು ಪರಿಪಾಲಿಸುತ್ತಿದ್ದಾನೆ. ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಎಲ್ಲ ಹಂತಗಳಲ್ಲಿ ಬಲಪಡಿಸಿ ಮುನ್ನಡೆಸುತ್ತಾ ಬಂದಿದ್ದಾನೆ. ಕೊನೆಯದಾಗಿ ಧರ್ಮೋಪದೇಶ ಕಾಂಡ 3 27 29 ವಚನದವರೆಗೆ ಓದುವಾಗ, ಪ್ರಿಯರೇ, ಈ ವಚನಗಳಲ್ಲಿ ಮೋಶೆಯ ಸ್ಥಿತಿಯು ಎಷ್ಟು ದುಃಖಕರವಾಗಿರುವ ಸಂಗತಿ ತಿಳಿದು ಬರುತ್ತದೆ. ಅವನನ್ನು ದೇವರು ತಾನು ವಾಗ್ದಾನ ಮಾಡಿದ ಕಾನಾನಿಗೆ ಸೇರಿಸಲು ಸಿದ್ಧನಿಲ್ಲ. ಕಾರಣ ನಮಗೆ ತಿಳಿದಿದೆಯಲ್ಲವೇ. ಇಲ್ಲಿ ಮೋಶೆಯು ಇಸ್ರಾಯೇಲರಿಗೆ ಅವರನ್ನು ಕಾನಾನಿಗೆ ನಡೆಸುವ ಹೊಸ ನಾಯಕನಾದ ಯಹೋಶವನ ಕುರಿತು ಅವರಿಗೆ ಪರಿಚಯ ಮಾಡಿಕೊಡುತ್ತಾ ಇದ್ದಾನೆ. ಈ ಯಹೋಶವನನ್ನು ದೇವರೇ ಇಸ್ರಾಯೇಲರ ನಾಯಕನಾಗಿ ಆರಿಸಿಕೊಂಡಿದ್ದನು. ಅದರ ಕುರಿತು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರಿಶೀಲಿಸಿಕೊಂಡು ತಿದ್ದಿ ಸರಿಪಡಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಮಾರ್ಗದಲ್ಲಿ ಜೀವಿಸುತ್ತಾ ನಮ್ಮ ಜೀವಿತದ ಮೂಲಕ ದೇವರನ್ನು ಮಹಿಮೆ ಪಡಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ದೇವಾ, ನಿನ್ನ ವಾಕ್ಯ ಬರಿದೆ, ಸ್ತೋತ್ರ ಪ್ರಭುವೇ ನಿನಗೆ, ನಿನ್ನ ಪಾದವ ಪಿಡಿದೆ, ಸ್ತೋತ್ರ ಪ್ರಭುವೇ ನಿನಗೆ. ದೇವಾ, ನಿನ್ನ ವಾಕ್ಯ ಬರಿದೆ, ಸ್ತೋತ್ರ ಪ್ರಭುವೇ ನಿನಗೆ.
ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಲೋಕವು ಅದರ ಆಶೆಯೂ ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2:17.
ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.